ಪಂಡಿತ. ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನನಿಗೆ ಒಂದು ಸಮಸ್ಯೆ, ಯುದ್ಧ ನಡೆಯುವುದಕ್ಕಿಂತ ಮುಂಚೆ ಒಂದು ದೊಡ್ಡ ಸಮಸ್ಯೆ. ಅದೇನೆಂದರೆ ತನ್ನ ಸ್ವಂತ ಮನುಷ್ಯರನ್ನು ಸಾಯಿಸುವುದು. ಈಗ ನಾವು ಅರ್ಜುನನ ಪರಿಸ್ಥಿತಿಯನ್ನು ಅವನ ಜಾಗದಲ್ಲಿದ್ದು ಒಂದೇ ಒಂದು ಬಾರಿ ಯೋಚಿಸೋಣ. ಅವನಿಗೆ ಎಷ್ಟು ದುಃಖವಾಗಿರಬಹುದು ಎಂದು ಒಂದು ಬಾರಿ ಯೋಚಿಸೋಣ. ಈಗ ಮಕ್ಕಳು, ಮುತ್ತಾತಂದಿರು, ಮಾವಂದಿರು, ಬಾವಂದಿರು, ಇತರ ನೆಂಟರು, ಸ್ನೇಹಿತರು, ಈ ರೀತಿಯಲ್ಲಿ ಎಲ್ಲರನ್ನೂ, ಎಲ್ಲ ಸ್ವಂತ ಜನರನ್ನು ನಾವು ಸಾಯಿಸಬೇಕೆಂದರೆ ನಾವು ಎಷ್ಟೊಂದು ಕಷ್ಟಪಡುತ್ತೇವೆ ಅಲ್ಲವೇ? ಇದೇ ರೀತಿಯಲ್ಲಿ ಅರ್ಜುನನು ತುಂಬ ದುಃಖಪಟ್ಟನು. ವಾಸ್ತವವಾಗಿ ಅರ್ಜುನನು ಬರೀ ಜನರಿಗೆ ಮಾತ್ರವಲ್ಲ ದುಃಖಪಟ್ಟಿದ್ದು, ಅರ್ಜುನನು ತನ್ನ ಸೈನಿಕರ ಮೇಲೆ ದುಃಖ ಪಡುವ ಮಾತಿರಲಿ, ಅರ್ಜುನನು ವಿರುದ್ಧ ಪಕ್ಷದ ಸೈನಿಕರ ಮೇಲೆ ಕೂಡ ದುಃಖ ಪಡುತ್ತಾನೆ. ನನಗೆ ರಾಜ್ಯವು ಬೇಕೆಂಬ ಒಂದೇ ಒಂದು ಕಾರಣದಿಂದ ಏಕೆ ಇಷ್ಟೊಂದು ಮಂದಿಯರ ಪ್ರಾಣವು ತ್ಯಾಗವಾಗಬೇಕು? ಈ ರೀತಿಯಲ್ಲಿ ಯೋಚಿಸುತ್ತಾನೆ. ಈಗ ಸೈನ್ಯಗಳ ಮಾತಿರಲಿ, ಸೈನ್ಯಗಳ ಮೇಲೆ ದುಃಖ ಪಡುವ ಮಾತಿರಲಿ, ಅರ್ಜುನನು ಎಷ್ಟೊಂದು ಕೋಟಿ ಜಂತುಗಳನ್ನು ನೋಡಿ ಕೂಡ ದುಃಖ ಪಡುತ್ತಾನೆ. ಏಕೆಂದರೆ ಜಂತುಗಳು ಕೂಡ ಮನುಷ್ಯರಿಗೆ ಸೇವೆ ಎಂಬುದನ್ನು ನೀಡುತ್ತವೆ. ಈಗ ರಣರಂಗದಲ್ಲಿ ಎಷ್ಟೊಂದು ಜಂತುಗಳಿವೆ, ಎಷ್ಟೊಂದು ಅಕ್ಷೋಹಿಣಿಗಳಿವೆ, ಇವುಗಳನ್ನು ಸಾಯಿಸಲು ಕೂಡ ಅರ್ಜುನನು ತುಂಬ ದುಃಖ ಪಡುತ್ತಾನೆ. ಬರೀ ಒಂದು ವರ್ಗದವರಿಗೆ ರಕ್ಷಣೆಯನ್ನು ನೀಡುವುದು, ಇತರ ಜೀವರಾಶಿಗಳನ್ನು ಸಾಯಿಸುವುದು, ಇದು ಯಾವ ರೀತಿಯಲ್ಲೂ ಸರಿಯಲ್ಲ, ಇದು ನ್ಯಾಯವಲ್ಲ. ಇದನ್ನು ನಾವು ಯೋಚಿಸಬೇಕು. ನಮಗೆ ಹೇಗೆ ನೋವು ಉಂಟಾಗುತ್ತದೋ ಅದೇ ರೀತಿಯಲ್ಲಿ ಜಂತುಗಳಿಗೆ ಕೂಡ ನೋವುಗಳು ಉಂಟಾಗುತ್ತವೆ. ಬರೀ ನಮಗೆ ಮಾತ್ರವಲ್ಲ ನೋವು, ನಮಗೆ ನೋವಾದಾಗ ಹೇಗೆ ನರಳುತ್ತೇವೋ ಅದೇ ರೀತಿಯಲ್ಲಿ ಜಂತುಗಳು ಕೂಡ ಅವುಗಳಿಗೆ ನೋವಾದಾಗ ಪಾಪ ನರಳುತ್ತವೆ. ಇದನ್ನು ನಾವು ನಮ್ಮ ಕಣ್ಣಾರೆ ನೋಡಬಹುದು. ಪಾಪ ತುಂಬ ಅಜ್ಞಾನದ ಪ್ರಾಣಿಗಳು, ಮೂಕ ಪ್ರಾಣಿಗಳು. ಕಟುಕ ಪ್ರಾಣಿಗಳನ್ನು ಕೊಲ್ಲುವವನು ಒಂದು ಕುರಿಯನ್ನು ಕಡಿಯುತ್ತಿರುತ್ತಾನೆ, ಸಾಲಾಗಿ ಕಡಿಯುತ್ತಾ ಬರುತ್ತಾನೆ, ತಲೆಯನ್ನು ಮಾಂಸಕ್ಕಾಗಿ ಕಡಿಯುತ್ತಿರುತ್ತಾನೆ. ಆದರೆ ಹಿಂದೆ ಇರುವ ಮೇಕೆಗಳೋ ಕುರಿಗಳೋ ಹುಲ್ಲನ್ನು ತಿನ್ನುತ್ತಾ ಇರುತ್ತವೆ. ನೋಡಿ ಎಷ್ಟೊಂದು ಅಜ್ಞಾನ, ಖುಷಿಯಾಗಿ ಹುಲ್ಲನ್ನು ಹಿಂದೆ ತಿನ್ನುತ್ತಾ ಇರುತ್ತವೆ. ವಾಸ್ತವವಾಗಿ ಇದೇ ರೀತಿಯಲ್ಲಿ ನಾವು ಕೂಡ ಕುರಿಗಳ ಹಾಗೇನೆ. ಪ್ರತಿದಿನವೂ ಯಮ ಮಂದಿರಕ್ಕೆ ಲೆಕ್ಕವಿಲ್ಲದಷ್ಟು ಮಂದಿ ಹೋಗುತ್ತಲೇ ಇರುತ್ತಾರೆ, ಕಣ್ಣು ಮುಂದೆನೆ ಸಾಯುತ್ತಲೇ ಇರುತ್ತಾರೆ. ಅಹನಿ ಅಹನಿ ಲೋಕಾನಿ ಗಚ್ಚಂತಿ ಯಮ ಮಂದಿರಂ ಶೇಷಃ ಸ್ಥಿತಂ ಇಚ್ಛಂತಿ ಕಿಂ ಆಶ್ಚರ್ಯಂ ಅತಃ ಪರಂ. ನೋಡಿ ಪ್ರತಿದಿನವೂ ಯಮ ಮಂದಿರಕ್ಕೆ ಹೋಗಿ ಲೆಕ್ಕವನ್ನು ನೋಡಲ್ಪಟ್ಟು ಸರಿಯಾದ ನರಕಲೋಕಗಳಿಗೆ ಪ್ರವೇಶಿಸಿ ಭಯಂಕರವಾಗಿ ನರಳುತ್ತಾರೆ ಜೀವರಾಶಿಗಳು. ಇದನ್ನು ಪ್ರತಿದಿನವೂ ನೋಡುತ್ತಲೇ ಇದ್ದೇವೆ. ಆದರೂ ನಾನು ಸೇಫ್ ಆಗಿದ್ದೇನೆ, ನಾನು ಸುರಕ್ಷಿತವಾಗಿದ್ದೇನೆ ಎಂದು ಭಾವಿಸಿ ನಮ್ಮ ಬಾಳನ್ನು ಬೇಗನೆ ಕಲಿಯುತ್ತೇವೆ. ಕುರಿಗಳ ಹಾಗೆ ಆ ಕುರಿಯನ್ನು ಕಟುಕನ್ನು ಸಾಯಿಸುತ್ತಾನೆ, ಆದರೆ ನಾನು ಚೆನ್ನಾಗಿ ಹುಲ್ಲನ್ನು ತಿನ್ನುತ್ತೇನೆ ಎಂದು ಯೋಚಿಸುತ್ತಾ ಕುರಿಯು ತನ್ನ ಕಾಲವನ್ನು ನಡೆಸುತ್ತದೆ. ಈ ರೀತಿಯಲ್ಲಿ ಯೋಚಿಸುತ್ತದೆ. ಒಂದು ಪ್ರಸಿದ್ಧವಾದ ಗಾದೆ ಇದೆ, ಮೇಕೆಯು ಕಾಪಾಡುವವನು ಬಂದರೂ ಕಟುಕನನ್ನೇ ನಂಬುತ್ತದೆ, ಕಡಿಯುವವನ ಮೇಲೇ ವಿಶ್ವಾಸವನ್ನು ಇಡುತ್ತದೆ. ಇದೇ ರೀತಿಯಲ್ಲಿ ನಾವು ಕೂಡ ಆಚಾರ್ಯರು, ಕೃಷ್ಣರು ಬಂದಾಗ, ನಮ್ಮನ್ನು ಕಾಪಾಡಲು ಬಂದಾಗ ನಾವು ಈ ಕಾಲವನ್ನು ನಂಬುತ್ತೇವೆ, ಇನ್ನು ನನಗೆ ಸಮಯ ಉಂಟು ಎಂದು ನಂಬುತ್ತೇವೆ, ಕಾಲದ ಮೇಲೆ ವಿಶ್ವಾಸವನ್ನು ಇಡುತ್ತೇವೆ. ಭಗವಂತನ ಭಕ್ತಿ ಸೇವೆ ಮಾಡಿ ಎಂದು ಹೇಳಿದಾಗ ನಾನು ಚೆನ್ನಾಗಿ ಸೆಟಲ್ ಆಗಬೇಕು, ನನ್ನ ಮಗನ ಮದುವೆಯನ್ನು ಮಾಡಬೇಕು, ನನ್ನ ಮಗಳನ್ನು ಓದಿಸಬೇಕು, ಇನ್ನು ವಯಸ್ಸಾಗಲಿ, ಈ ರೀತಿಯಲ್ಲೆಲ್ಲ ನೆಪಗಳನ್ನು ಹೇಳುತ್ತಾರೆ ಜನರು. 16 ಮಾಲೆಗಳ ಜಪವನ್ನು ಮಾಡಿ ಒಂದು ದಿನಕ್ಕೆ 1-2 ಗಂಟೆಗಳ ಕಾಲ ನಿಮಗಾಗಿ ಉಪಯೋಗಿಸಿಕೊಳ್ಳಿ, ಜಪವನ್ನು ಮಾಡಿ ಎಂದು ಹೇಳಿದರೆ ಸಾಕು, ನಮಗೆ ಟೈಮ್ ಇಲ್ಲ ಎಂದು ಹೇಳುತ್ತಾರೆ ಜನರು. ತುಂಬ ಬ್ಯುಸಿಯಾಗಿದ್ದೇನೆ ಎನ್ನುತ್ತಾರೆ ಜನರು. ಅಲ್ಲಿ ದುಡಿಯೋದೇನೋ ಅಷ್ಟರಲ್ಲಿಯೇ ಇರುತ್ತದೆ, ಆದರೆ ಟೈಮ್ ಇಲ್ಲ ಎಂದು ಹೇಳುತ್ತಾರೆ. ಯಾರಿಗೆ ನೋಡಿದರೂ ಹಣದ ಪ್ರಾಬ್ಲಮ್ ಸಮಸ್ಯೆನೆ, ಎಷ್ಟೇ ದುಡಿಯಲಿ ಆದರೂ ಸಾಲ ಇರುತ್ತದೆ. ಸಹಜವಾಗಿ ಎಲ್ಲರಿಗೂ ಸಾಲವಿರುತ್ತದೆ. ಆದರೂ ನಾನು ಬಿಸಿಯಾಗಿದ್ದೇನೆ ಎಂದು ಹೇಳುತ್ತಾರೆ. ಗಂಡಸರು ವ್ಯಾಪಾರದಲ್ಲಿ ನಾನು ಬಿಸಿಯಾಗಿದ್ದೇನೆ ಎಂದು ಹೇಳುತ್ತಾರೆ, ಹೆಂಗಸರು ಮನೆ ಕೆಲಸಗಳಲ್ಲಿ ನಾನು ತುಂಬಾ ಬಿಸಿಯಾಗಿದ್ದೇನೆ ಎಂದು ಹೇಳುತ್ತಾರೆ. ಆದರೆ ಈಗ ಟಿವಿ ನೋಡಬೇಕೆಂಬ ಸಮಯ ಬಂದರೆ ಸಾಕು, ಎಲ್ಲರೂ ಒಂದಾಗಿ ಎಷ್ಟೇ ಬಿಸಿಯಾಗಿದ್ದರೂ ಸರಿ ಒಟ್ಟಾಗಿ ಬಂದು ಕುಳಿತುಕೊಂಡು ನೋಡುತ್ತಾರೆ. ಆಗ ಅವರು ಟೈಮ್ ಇಲ್ಲ ಎಂದು ಹೇಳುವುದಿಲ್ಲ. ನೋಡಿ, ಈ ಕುಟುಂಬದ ಜೀವನ, ಈ ಭೌತಿಕ ಪ್ರಕೃತಿಯು ಎಷ್ಟೊಂದು ಮೋಸವಾದದ್ದು ಎಂದು ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಎಲ್ಲರೂ ಮರಣಿಸುತ್ತೇವೆ ಎಂದು ಗೊತ್ತು. ಆದರೂ ನಾನು ಸುರಕ್ಷಿತವಾಗಿದ್ದೇನೆ, ನನ್ನ ಮಗನು ಕಾಪಾಡುತ್ತಾನೆ, ಡಾಕ್ಟರ್ಗಳು ಕಾಪಾಡುತ್ತಾರೆ, ಈಗ ನನಗೆ ಮರಣವಿಲ್ಲ, ನನ್ನ ದುಡ್ಡು ಕಾಪಾಡುತ್ತದೆ, ನನ್ನ ತಂದೆ ಕಾಪಾಡುತ್ತಾನೆ, ಈ ರೀತಿಗಳಲ್ಲೆಲ್ಲ ಯೋಚಿಸುತ್ತಾರೆ ಜೀವಾತ್ಮಂದಿರು. ಇದಕ್ಕಿಂತ ಆಶ್ಚರ್ಯಕರವಾದ ಮತ್ತೊಂದು ವಿಷಯವಿಲ್ಲ ಎಂದು ಧರ್ಮಮೂರ್ತಿಯಾದ ಯುಧಿಷ್ಠಿರ ಮಹಾರಾಜನು ಹೇಳುತ್ತಾನೆ. ನೋಡಿ, ಕಟುಕನು ಮೇಕೆಯನ್ನು ಕಡಿಯುತ್ತಾನೆ, ಆದರೆ ಇತರ ಮೇಕೆಗಳು ಹುಲ್ಲನ್ನು ತಿನ್ನುತ್ತಾ ಇರುತ್ತವೆ. ಇದೇ ರೀತಿಯಲ್ಲಿ ನಾವಿದ್ದೀವಿ. ಈಗ ನಮ್ಮ ಕುಟುಂಬವನ್ನು ಕಾಲ ಎಂಬುವ ಕಟುಕನ ಕೈಯಲ್ಲಿ ಕತ್ತರಿಸಲ್ಪಡುತ್ತಿದೆ ಎಂದು ನಮಗೆ ಚೆನ್ನಾಗಿ ಗೊತ್ತು. ನಿನ್ನೆ ಮೊನ್ನೆ ನಾವು ಚಿಕ್ಕ ಮಕ್ಕಳಾಗಿ ಆಡುತ್ತಿದ್ದೆವು ಎಂದು ನಮಗೆ ಚೆನ್ನಾಗಿ ಗೊತ್ತು. ಈಗ ನಾವು ಎಷ್ಟೊಂದು ದೊಡ್ಡವರಾಗಿ ಬೆಳೆದಿದ್ದೇವೆ ಎಂದು ನಮಗೆ ಚೆನ್ನಾಗಿ ಗೊತ್ತು. ಕಾಲವು ಎಷ್ಟು ಬೇಗ ಮುಂದುವರಿಯುತ್ತಿದೆ ಎಂದು ಚೆನ್ನಾಗಿ ಗೊತ್ತು. ಆದರೂ ಆಧ್ಯಾತ್ಮಿಕ ಬಾಳಿಗೆ ಇಳಿಯಲು ನೆಪಗಳನ್ನು ಹೇಳುತ್ತೇವೆ. ಒಂಟೆಗೆ ಹಸುವಾದಾಗ ಮರುಭೂಮಿಯ ಮುಳ್ಳಿನ ಗಿಡಗಳನ್ನು ತಿನ್ನುತ್ತದೆ. ಡೆಸರ್ಟಲ್ಲಿ ಮುಳ್ಳಿನ ಗಿಡಗಳನ್ನು ತಿನ್ನುತ್ತದೆ ಒಂಟೆ. ಅಜ್ಞಾನದಿಂದ ಮುಳ್ಳಿನ ಗಿಡಗಳನ್ನು ತಿನ್ನುತ್ತದೆ. ನಂತರ ತಿನ್ನಬೇಕಾದರೆ ನಾಲಿಗೆಯನ್ನು ಆ ಗಿಡಗಳ ಮುಳ್ಳುಗಳು ಚುಚ್ಚಿ ಚುಚ್ಚಿ ರಕ್ತವನ್ನು ಬರುವಂತೆ ಮಾಡುತ್ತವೆ. ಒಂಟೆಯ ಬಾಯೆಲ್ಲ ರಕ್ತದಿಂದ ತುಂಬಿ ಹೋಗುತ್ತದೆ. ಆಗ ಒಂಟೆಯು ಮೂರ್ಖತನದಿಂದ ಅದು ಗಿಡದ ರಸ ಎಂದು ಭಾವಿಸಿ ಇನ್ನೂ ಚೆನ್ನಾಗಿ ಮುಳ್ಳಿನ ಗಿಡಗಳನ್ನು ತಿನ್ನುತ್ತದೆ. ನೋಡಿ, ಇದೇ ಅಜ್ಞಾನ. ಇದೇ ರೀತಿಯಲ್ಲಿ ನಮ್ಮ ಕುಟುಂಬದವರು ನಮ್ಮ ರಕ್ತವನ್ನು ಹೀರುತ್ತಿದ್ದಾರೆ. ಹೆಸರಿಗೆ ಇರುವ ನೆಂಟರು ಸ್ನೇಹಿತರು ನಮ್ಮ ರಕ್ತವನ್ನು ಹೀರುತ್ತಿದ್ದಾರೆ. ಆದರೂ ಇದೇ ಸುಖ ಎಂದು ತಪ್ಪಾಗಿ ಭಾವಿಸುತ್ತೇವೆ. ನನ್ನವರು ನನ್ನನ್ನು ಕಾಪಾಡುತ್ತಾರೆ ಎಂದು ಅವರ ಮೇಲೆ ಭರವಸೆಯನ್ನು ಇಡುತ್ತೇವೆ. ನಾವು ಸುರಿಸುವ ರಕ್ತವು ಏನಕ್ಕೂ ಪ್ರಯೋಜನವಿಲ್ಲ ಎಂದು ನಾವು ಒಂದು ಬಾರಿ ಸ್ವಲ್ಪ ಗಂಭೀರವಾಗಿ ಯೋಚಿಸಿದರೆ ಸಾಕು, ಸ್ವಲ್ಪ ಸೀರಿಯಸ್ ಆಗಿ ಯೋಚಿಸಿದರೆ ಸಾಕು, ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ನೆಂಟರು, ಕುಟುಂಬದವರು ಎಲ್ಲರೂ ರಕ್ತವನ್ನು ಹೀರುವಂತಹವರೇ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬಹುದು. ಮೊದಲನೆಯದಾಗಿ ಸತ್ಯಗಳನ್ನು ಅಂಗೀಕರಿಸಲು ನಾವು ಕಲಿಯಬೇಕು. ಅಜ್ಞಾನದಿಂದ ವಾದ ಮಾಡಬಾರದು. ಕುರಿಗಳ ಹಾಗೆ ವಿಷಯಗಳನ್ನು ನೋಡುತ್ತಲೇ ಇರಬಾರದು. ಮೇಕೆಗಳ ಹಾಗೆ ಮರಣವನ್ನು ನೋಡುತ್ತಿದ್ದರೂ ಈ ಭೌತಿಕ ಪ್ರಪಂಚವನ್ನು ಸವಿಯಲು ಪ್ರಯತ್ನಿಸಬಾರದು. ಇಂತಹ ಒಂದು ಭಯಂಕರವಾದ ಪರಿಸ್ಥಿತಿಯಿಂದ ನಾವು ತಪ್ಪಿಸಿಕೊಳ್ಳಲು ಆಚೆ ಬರಲು ಪ್ರಯತ್ನಿಸಬೇಕು. ಇದು ಬುದ್ಧಿವಂತಿಕೆ. ಆದ್ದರಿಂದ ಅರ್ಜುನನು ಇಂತಹ ಮೂಕ ಪ್ರಾಣಿಗಳನ್ನು ಸಾಯಿಸಬೇಕೆ ಎಂದು ದುಃಖ ಪಡುತ್ತಾನೆ. ನೋಡಿ, ಒಬ್ಬ ಕ್ಷತ್ರಿಯ ಆದರೂ ಎಷ್ಟೊಂದು ವಿಧಗಳಲ್ಲಿ ಯೋಚಿಸುತ್ತಾನೆ. ಏಕೆಂದರೆ ಕ್ಷತ್ರಿಯರು ಇತರರನ್ನು ಸಾಯಿಸಬಹುದು, ಯುದ್ಧ ಮಾಡಬಹುದು, ಜನರನ್ನು ಯೋಧರನ್ನು ಸಾಯಿಸಬಹುದು. ಈ ಕೆಲಸದಿಂದ ಅವರು ನರಕಲೋಕಗಳಿಗೆ ಪ್ರವೇಶಿಸುವುದೇ ಇಲ್ಲ. ಬದಲಾಗಿ ಯುದ್ಧದಲ್ಲಿ ಮರಣಿಸಿದರೆ ಸಾಕು, ಸ್ವರ್ಗಲೋಕಗಳಿಗೆ ಪ್ರವೇಶಿಸುತ್ತಾರೆ ಕ್ಷತ್ರಿಯರು. ನೋಡಿ, ಕ್ಷತ್ರಿಯರು ಇತರರನ್ನು ಸಾಯಿಸಿದರೆ ಸ್ವರ್ಗಲೋಕಕ್ಕೆ ಹೋಗುತ್ತಾರೆ. ಯುದ್ಧದಲ್ಲಿ ಒಂದು ವೇಳೆ ಮರಣಿಸಿದರೆ ಸ್ವರ್ಗಲೋಕಗಳನ್ನು ಪ್ರವೇಶಿಸುತ್ತಾರೆ. ಹೇಗೆ ಒಬ್ಬನು ಕಾನೂನಿಗೆ ಸಂಬಂಧಿಸಿದವನು ಅಥವಾ ಪೊಲೀಸ್ ಅಥವಾ ಇನ್ನೂ ಸರಿಯಾಗಿ ಹೇಳಬೇಕೆಂದರೆ ಜಡ್ಜ್, ನ್ಯಾಯಾಧೀಶನು ಒಬ್ಬನಿಗೆ ಮರಣ ದಂಡನೆಯನ್ನು ನೀಡಿದರೂ ಅವನಿಗೆ ಸರ್ಕಾರವು ಏನೂ ಮಾಡುವುದಿಲ್ಲವೋ, ಇದೇ ರೀತಿಯಲ್ಲಿ ಒಬ್ಬ ಕ್ಷತ್ರಿಯನು ಒಬ್ಬ ರಾಜನು ಏನೇ ಮಾಡಿದರೂ ಸರಿ ಎಲ್ಲ ನೀತಿ ನಿಯಮಗಳಿಗೆ ಮೇಲಿರುವವನು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಯಾವ ನಿಯಮಗಳು ಒಬ್ಬ ರಾಜನನ್ನು ಬಂಧಿಸಲು ಸಾಧ್ಯವೇ ಇಲ್ಲ. ಎ ಕಿಂಗ್ ಇಸ್ ಅಬೌವ್ ಆಲ್ ಲಾಸ್. ಒಬ್ಬ ರಾಜನು ಎಲ್ಲ ಕಾನೂನುಗಳನ್ನು ಮೀರಿದವನು, ನಿಯಮಗಳನ್ನು ಮೀರಿದವನು. ಇದು ಒಬ್ಬ ರಾಜನ ಸ್ಥಾನ. ಆದರೂ ಅರ್ಜುನನು ಇಷ್ಟೆಲ್ಲ ಯೋಚಿಸುತ್ತಿದ್ದಾನೆ. ನೋಡಿ, ಇದೇ ವೈಷ್ಣವರಿಗೆ ಇರುವ ಅಪಾರ ಕರುಣೆ. ನನ್ನಿಂದ ಇಷ್ಟೊಂದು ಕಷ್ಟಗಳು ಇತರರಿಗೆ ಏಕೆ ಉಂಟಾಗಬೇಕು? ಮೂಕ ಪ್ರಾಣಿಗಳನ್ನು ಏಕೆ ಸಾಯಿಸಬೇಕು? ಹೀಗೆಲ್ಲ ಯೋಚಿಸುತ್ತಾರೆ ವೈಷ್ಣವರು. ಇಂತಹ ಅವರನ್ನೇ ನಾವು ಪಂಡಿತ ಎಂದು ಕರೆಯುತ್ತೇವೆ. ಭಗವದ್ಗೀತೆಯಲ್ಲಿ ಹೇಳಿದೆ, ವಿದ್ಯಾ ವಿನಯ ಸಂಪನ್ನಿ ಬ್ರಾಹ್ಮಣಿ ಗವಿಹಸ್ಯನಿ ಶುನೀಚೈವ ಶ್ವಪಾಕೇ ಚ ಪಂಡಿತಾಹ ಸಮದರ್ಶಿನಃ. ನಿಜವಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು, ಅಂದರೆ ಅಂತ್ಯಜನನನ್ನು, ಚಂಡಾಲನನ್ನು ಒಂದೇ ರೀತಿ ಕಾಣುತ್ತಾರೆ. ನೋಡಿ, ಇದು ನಿಜವಾದ ಪಾಂಡಿತ್ಯ. ಇದನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಏಕೆಂದರೆ ಸಮರಾಗಿ ನೋಡುವುದು ಅಂದರೆ ಎಲ್ಲರೂ ಒಂದೇ ಅಲ್ಲ. ಒಬ್ಬ ನಾಯಿಯು ಒಂದೇ, ಒಬ್ಬ ಬ್ರಾಹ್ಮಣನು ಒಂದೇ. ಹೌದು, ಒಂದು ರೀತಿಯಲ್ಲಿ ಹೌದು. ಬ್ರಾಹ್ಮಣನು ಒಬ್ಬ ಆತ್ಮನೇ, ನಾಯಿ ಕೂಡ ಒಬ್ಬ ಆತ್ಮನೇ. ಈ ದೃಷ್ಟಿಯಲ್ಲಿ ಇಬ್ಬರು ಒಂದೇ ಸಮ, ಆತ್ಮಂದಿರೆ. ಆದರೆ ಸ್ಥಾನದಲ್ಲಿ ಇಬ್ಬರು ಒಬ್ಬರೇ ಅಲ್ಲ. ಒಬ್ಬ ನಿಜವಾದ ಬ್ರಾಹ್ಮಣನು ಪೂಜಾರ್ಹನು, ಆದರೆ ನಾಯಿಯು ಈ ರೀತಿ ಅಲ್ಲ, ಪೂಜಾರ್ಹವಲ್ಲ. ನಾವು ನಾಯಿಯನ್ನು ಪೂಜಿಸಬಾರದು. ಈ ಅಜ್ಞಾನವು ಮಾಯಾವಾದಿಗಳಲ್ಲಿ ಇದೆ, ಉಂಟು. ಏಕೆಂದರೆ ಕೆಲವರು ಮಹಾಸಾಧುಗಳು ಎಂದು ಹೆಸರಿಗೆ ಮಾತ್ರ ಇರುವವರು ಹೇಳಿದ್ದಾರೆ. ಯಾರನ್ನು ಬೇಕಾದರೂ ಸ್ಮರಿಸಬಹುದು, ಏನನ್ನಾದರೂ ಸ್ಮರಿಸಬಹುದು, ನಿನ್ನನ್ನೇ ಪೂಜೆ ಮಾಡಿಕೊಳ್ಳಬಹುದು. ಈ ರೀತಿಯಲ್ಲೆಲ್ಲ ಮೂರ್ಖತನದಿಂದ ಮಾಯಾವಾದಿಗಳು ಹೇಳುತ್ತಾರೆ, ಮಾತನಾಡುತ್ತಾರೆ. ಇದನ್ನು ನಾನು ನನ್ನ ಕಣ್ಣಾರೆ ಕಂಡಿದ್ದೇನೆ. ಒಂದು ಸಂಭವವನ್ನು ವಿವರಿಸುತ್ತೇನೆ. ಒಬ್ಬ ತುಂಬ ದೊಡ್ಡ ಮಾಯಾವಾದಿ, ಪ್ರಪಂಚಕ್ಕೆ ಈತನು ದೊಡ್ಡವನು, ಆದರೆ ಶಾಸ್ತ್ರಗಳ ಪ್ರಕಾರ ಶಿಕ್ಷಾರ್ಹನು. ಒಂದು ಬಾರಿ ಪಾಪ ಒಬ್ಬ ಬಡವನು ಆ ದೊಡ್ಡ ಸ್ವಾಮಿಗಳ ಬಳಿ ಹೋದನು. ಒಂದು ಪ್ರಶ್ನೆಯನ್ನು ಕೇಳಿದನು, ಸ್ವಾಮಿಗಳೇ, ನನಗೆ ಭಗವಂತನನ್ನು ಸ್ಮರಿಸಲು ಸಾಧ್ಯವಾಗುತ್ತಿಲ್ಲ, ನನ್ನ ಮನಸ್ಸು ಎಲ್ಲೆಲ್ಲೋ ಹೋಗುತ್ತಿದೆ, ಏನು ಮಾಡುವುದು? ಪಾಪ ಈ ರೀತಿಯಲ್ಲಿ ಆ ಮಾಯಾವಾದಿಯನ್ನು ಕೇಳಿದನು. ಆಗ ಆ ದೊಡ್ಡ ಸ್ವಾಮಿಗಳು ಕೇಳಿದನು, ನಿನಗೆ ತುಂಬ ಇಷ್ಟವಾದದ್ದು ಏನು? ಆಗ ಪಾಪ ಬಡವನು ಗ್ರಾಮವಾಸಿ ಹೇಳಿದನು, ನನಗೆ ತುಂಬ ಇಷ್ಟವಾದದ್ದೆಂದರೆ ನಮ್ಮ ಮನೆಯ ಮೇಕೆ ಸ್ವಾಮಿಗಳೇ. ಆಗ ಆ ದೊಡ್ಡ ಸನ್ಯಾಸಿಯು ಹೇಳಿದನು, ಹಾಗಾದರೆ ಇಂದಿನಿಂದ ನೀನು ನಿನ್ನ ಮನೆಯ ಮೇಕೆಯನ್ನು ಧ್ಯಾನ ಮಾಡಲು ಪ್ರಾರಂಭಿಸು. ಮೇಕೆಯನ್ನು ಧ್ಯಾನ ಮಾಡಿದರೂ ಸರಿ, ಒಂದೇ. ರೂಪವಿಲ್ಲದ ದೇವರನ್ನು ಧ್ಯಾನ ಮಾಡಿದರೂ ಒಂದೇ, ಏಕೆಂದರೆ ಮೇಕೆ ಕೂಡ ದೇವರೇ. ಆದ್ದರಿಂದ ನೀನು ಮೇಕೆಯನ್ನು ಧ್ಯಾನ ಮಾಡು ಇಂದಿನಿಂದ. ನೋಡಿ, ಈ ರೀತಿಯಲ್ಲಿ ಅಹಂಕಾರದಿಂದ, ಅಜ್ಞಾನದಿಂದ ಇತರರಿಗೆ ಬುದ್ಧಿಮಾತುಗಳನ್ನು, ತಾವೇ ಸೃಷ್ಟಿ ಮಾಡಿದವುಗಳನ್ನು ಉಪದೇಶಿಸುತ್ತಾರೆ. ಭಗವಂತನು ಹೇಳುತ್ತಾನೆ, ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ನೀನು ನನ್ನನ್ನು ಎಂದಿಗೂ ಸ್ಮರಿಸು. ಮನ್ಮನ, ಕೃಷ್ಣನನ್ನು ಸ್ಮರಿಸುವಂತೆ ಭಗವಂತನು ಹೇಳುತ್ತಾನೆ. ಆದರೆ ಇಲ್ಲಿ ದೊಡ್ಡ ಸ್ವಾಮಿಗಳು ಮೇಕೆಯನ್ನು ಸ್ಮರಿಸು ಎಂದು ಹೇಳುತ್ತಾನೆ. ನೋಡಿ, ಇದು ಎಷ್ಟು ದೊಡ್ಡ ಅಪರಾಧ. ಕೃಷ್ಣನು ಮೇಕೆಯನ್ನು ಸ್ಮರಿಸುವುದು ಸರಿಯೇ, ಆದರೆ ಏಕೆ ನನ್ನನ್ನು ಸ್ಮರಿಸು ಎಂದು ಹೇಳುತ್ತಾನೆ? ಮೇಕೆಯ ಮಾತನ್ನು ಬಿಡಿ, ಕೃಷ್ಣನು ದೇವತೆಗಳ ಆರಾಧನೆಯನ್ನು ಕೂಡ ಬಯ್ಯುತ್ತಾನೆ. ಇನ್ನು ಮೇಕೆ ಆರಾಧನೆ ಬಗ್ಗೆ ಕೇಳಬೇಕೇ? ನಾವು ಇದನ್ನು ಯೋಚಿಸಬೇಕು. ಕೃಷ್ಣನು ಹೇಳುತ್ತಾನೆ, ಕಾಮೈ ಸ್ಥೈ ಸ್ಥೈರ್ ಹೃತಜ್ಞಾನಾಹ ಪ್ರಪದ್ಯಂತ್ಯನ್ಯ ದೇವತಾಹ ತಂ ತಂ ನಿಯಮಂ ಆಸ್ತಾಯ ಪ್ರಕೃತಿಯ ನಿಯತಾಹ ಸ್ವಯ. ಹೀಗೆ ಈ ರೀತಿಯಲ್ಲಿ ದೇವತೆಗಳ ಆರಾಧನೆಯನ್ನೇ ಕೃಷ್ಣನು ತಿರಸ್ಕರಿಸಬೇಕಾದರೆ ಹೇಗೆ ಮೇಕೆ ಆರಾಧನೆಯನ್ನು ಪ್ರೋತ್ಸಾಹಿಸುತ್ತಾನೆ? ಇದನ್ನೇ ನಾವು ಅಪರಾಧ ಎಂದು ಹೇಳುತ್ತೇವೆ. ಭಗವಂತನು ಹೇಳುವುದನ್ನು ಮಾರ್ಪಡಿಸಿ ವಿಧ ವಿಧವಾದ ನಮ್ಮದೇ ಆದ ಧರ್ಮಗಳನ್ನು ಸೃಷ್ಟಿಸುತ್ತೇವೆ. ಕುರುಡರಿಂದ ಸೃಷ್ಟಿಸಲ್ಪಟ್ಟ ಇಂತಹ ದಡ್ಡ ಸಿದ್ಧಾಂತಗಳನ್ನು ಆಚರಿಸಬಾರದು. ಏಕೆಂದರೆ ಅವನೇ ಮೊದಲು ನರಕಕ್ಕೆ ಪ್ರವೇಶಿಸುತ್ತಾನೆ. ಇನ್ನು ಹೇಗೆ ನಮ್ಮನ್ನು ವಿಮುಕ್ತಿಗೊಳಿಸುತ್ತಾನೆ? ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಬ್ಲೈಂಡ್ ಲೀಡಿಂಗ್ ದ ಬ್ಲೈಂಡ್, ಕುರುಡನು ಇತರ ಕುರುಡರನ್ನು ಕರೆದುಕೊಂಡು ಹೋಗುವುದು. ಅಂಧಾಯತಾಂಧೈ ಉಪನೀಯಮಾನ ಸ್ಥೇಪೀಶ ತಂತ್ರಾಯಂ ಉರುದಾಮ್ನಿ ಬದ್ಧಾಹ. ಕುರುಡರು ಇತರ ಕುರುಡರನ್ನು ಅನುಸರಿಸಿದರೆ, ಹಿಂಬಾಲಿಸಿದರೆ ಎಲ್ಲರೂ ಕೊಚ್ಚೆ ಮೊರೆಗೆ ಹೋಗಿ ಬಿಡುತ್ತಾರೆ. ನೋಡಿ, ಈ ರೀತಿಯಲ್ಲಿ ಹೇಳಿದೆ ಶ್ರೀಮದ್ ಭಾಗವತದಲ್ಲಿ. ಆದ್ದರಿಂದ ನಾವು ಭಗವಂತನು ಏನು ಹೇಳುತ್ತಾನೋ ಅದನ್ನು ಆಚರಿಸಬೇಕು. ಮೇಕೆಯನ್ನಲ್ಲ ಅಥವಾ ತಪ್ಪಾದ ಸ್ವಾಮಿಗಳನ್ನಲ್ಲ. ಎಲ್ಲರೂ ಆತ್ಮಂದಿರೇ ಆಗಿರಬಹುದು, ಇದು ಸತ್ಯವೇ. ಆದರೆ ಎಲ್ಲರೂ ಒಂದೇ ಸ್ಥಾನದಲ್ಲಿ ಇಲ್ಲ. ಕೃಷ್ಣನು ಹೇಳುತ್ತಾನೆ, ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣಿ ಗವಿಹಸ್ತಿನಿ ಶುನೀಚೈವ ಶುಪಾಕೇಚ ಪಂಡಿತಾಹ ಸಮದರ್ಶಿನಃ. ಹೀಗೆ ಕೃಷ್ಣನು ಹೇಳಿದಾಗ ನಾವು ತಪ್ಪಾಗಿ ಭಾವಿಸಬಾರದು. ಎಲ್ಲರೂ ಆತ್ಮಂದಿರೇ, ಜೀವರಾಶಿಗಳೇ, ಸುಖ ದುಃಖಗಳನ್ನು ಅನುಭವಿಸುವ ಪ್ರಾಣಿಗಳೇ ಎಂದು ಯೋಚಿಸಬೇಕು. ಇದು ಪಾಂಡಿತ್ಯ. ಈ ರೀತಿಯಲ್ಲಿ ಯೋಚಿಸುವವನೇ ನಿಜವಾದ ಪಂಡಿತ. ನನಗೆ ನೋವಾದರೆ ಹೇಗೆ ದುಃಖ ಪಡುತ್ತೇನೋ ಅದೇ ರೀತಿಯಲ್ಲಿ ಇತರ ಜೀವರಾಶಿಗಳಿಗೆ ಕೂಡ ನೋವಾದಾಗ ಅವುಗಳು ಕೂಡ ದುಃಖವನ್ನು ಅನುಭವಿಸುತ್ತವೆ. ಈ ರೀತಿಯಲ್ಲಿ ಯೋಚಿಸಬೇಕು. ಇದನ್ನು ಪಂಡಿತಾಹ ಸಮದರ್ಶಿನಃ ಎಂದು ಹೇಳುವುದು. ಚಾಣಕ್ಯ ಪಂಡಿತನೇ ಹೇಳುತ್ತಾನೆ, ಮಾತೃವತ್ ಪರದಾರೇಶು ಪರದ್ರವ್ಯೇಷು ಲೋಷ್ಟ್ರವತ್ ಆತ್ಮವತ್ ಸರ್ವಭೂತೇಶು ಯಹ ಪಶ್ಯಂತಿ ಸ ಪಂಡಿತ. ನೋಡಿ, ಮೊದಲು ಮಾತೃವತ್ ಪರದಾರೇಶು, ಇತರ ಸ್ತ್ರೀಯರನ್ನು ತಾಯಿಯ ಹಾಗೆ ನೋಡಬೇಕು. ಮಾತೃವತ್ ಪರದಾರೇಶು, ಮೇಕೆಯನ್ನು ಪೂಜಿಸಬಹುದು, ಸ್ಮರಿಸಬಹುದು ಎಂದು ಹೇಳಿದ ದೊಡ್ಡ ಸ್ವಾಮಿಗಳು ತಾನು ಮದುವೆ ಮಾಡಿಕೊಂಡ ಸ್ತ್ರೀಯನ್ನು ಕೂಡ ತಾಯಿಯಂತೆ ಭಾವಿಸಿದ. ಇದನ್ನು ಶ್ರೀಲ ಪ್ರಭುಪಾದರು ಬಯ್ಯುತ್ತಾರೆ. ತಾಯಿ ಎಂದು ನಿಜವಾಗಿಯೂ ಯೋಚಿಸಿದರೆ ಏಕೆ ಅವನು ಮದುವೆ ಮಾಡಿಕೊಳ್ಳಬೇಕು? ಇದು ತುಂಬಾ ದೊಡ್ಡ ಅಜ್ಞಾನ. ಬೇಕೆಂದಾಗ ಹೆಂಡತಿ, ಬೇಡದಿದ್ದರೆ ತಾಯಿ. ಕಾಮಸುಖವನ್ನು ಯೋಚಿಸಿದಾಗ ಹೆಂಡತಿ, ಜನರನ್ನು ಆಕರ್ಷಿಸುವಾಗ ಅದೇ ಹೆಣ್ಣು ತಾಯಿ. ನೋಡಿ, ಇದು ತಾಯಿಯ ಜ್ಞಾನವಲ್ಲ, ನಾಯಿಯ ಜ್ಞಾನ, ಅಲ್ಪವಾದ ಜ್ಞಾನ. ಶ್ರೀಲ ಪ್ರಭುಪಾದರು ಬಯ್ಯುತ್ತಾರೆ, ನೀನು ನಿಜವಾಗಿಯೂ ಆ ಸ್ತ್ರೀಯನ್ನು ತಾಯಿಯೆಂದೇ ಭಾವಿಸಿದರೆ ಏಕೆ ಮದುವೆ ಮಾಡಿಕೊಳ್ಳಬೇಕು? ಇದನ್ನು ನಾವು ಚೆನ್ನಾಗಿ ಯೋಚಿಸಬೇಕು. ಇದು ಎಷ್ಟೊಂದು ದೊಡ್ಡ ಅಜ್ಞಾನವೆಂದು ನಾವು ಯೋಚಿಸಬೇಕು. ಶಾಸ್ತ್ರಗಳಲ್ಲಿ ಹೇಳಿರುವುದು ಮಾತ್ರವತ್ ಪರದಾರೇಶು, ಇತರ ಸ್ತ್ರೀಯರನ್ನು ತಾಯಿಯಾಗಿ ಭಾವಿಸು, ಬೇರೆ ಹೆಂಗಸರನ್ನು ನೀನು ತಾಯಿಯಾಗಿ ನೋಡು, ಈ ರೀತಿಯಲ್ಲಿ ಹೇಳಿದೆ. ಇದು ಒಬ್ಬ ನಿಜವಾದ ಪಂಡಿತನ ದೃಶ್ಯ. ಅಕ್ಕ ತಂಗಿ ಎಲ್ಲರನ್ನೂ ಸರಿ, ಎಲ್ಲ ಸ್ತ್ರೀಯರನ್ನೂ ಸರಿ, ನಮಗಿಂತ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಸರಿ, ಒಂದೇ ಸಮದ ವಯಸ್ಸಿನವರಾದರೂ ಸರಿ, ಅವರನ್ನು ನಾವು ತಾಯಿಯಂತೆ ನೋಡಬೇಕು, ತಾಯಿಯೆಂದೇ ಕರೆಯಬೇಕು. ಮಾತಾಜಿ, ಮಾತಾ ಅಂದರೆ ತಾಯಿ, ಜಿ ಅಂದರೆ ಒಂದು ರೆಸ್ಪೆಕ್ಟ್, ಮರ್ಯಾದೆಯನ್ನು ಸಲ್ಲಿಸುವ ಪದ, ಅಕ್ಷರ ಮಾತಾಜಿ. ಇಂದಿಗೂ ಸರಿ, ಶ್ರೀಲ ಪ್ರಭುಪಾದರ ಎಲ್ಲ ಅನುಯಾಯಿಗಳು ಸ್ತ್ರೀಯರನ್ನು ತಾಯಿ ಮಾತಾಜಿ ಎಂದು ಕರೆಯುತ್ತಾರೆ. ನೋಡಿ, ಇದು ಪಾಂಡಿತ್ಯ. ಮಾತೃವತ್ ಪರದಾರೇಶು, ಇದು ಪಂಡಿತನ ಒಂದನೆಯ ಗುಣ ಲಕ್ಷಣ. ಹೆಂಡತಿಯನ್ನು ಬಿಟ್ಟು ಎಲ್ಲ ಸ್ತ್ರೀಯರನ್ನು ತಾಯಿಯ ಹಾಗೆ ಭಾವಿಸುವುದು. ಪಂಡಿತನ ನಂತರ ಲಕ್ಷಣ, ಎರಡನೆಯ ಲಕ್ಷಣ, ಪರದ್ರವ್ಯೇಶು ಲೋಷ್ಟ್ರವಾತ್, ಇತರರ ಆಸ್ತಿ ಸ್ವತ್ತು ಹಣ ಒಂದು ಕಸದ ಹಾಗೆ ನೋಡುತ್ತಾನೆ. ಒಬ್ಬ ನಿಜವಾದ ಪಂಡಿತನು ಬೀದಿಯಲ್ಲಿ ಬಿದ್ದಿರುವ ಕಸದ ಹಾಗೆ ನೋಡುತ್ತಾನೆ. ಇತರರ ಸ್ವತ್ತನ್ನು ಕೊಳೆ ಕಚಡ ಅಥವಾ ಕಸದ ಹಾಗೆ ನೋಡುತ್ತಾನೆ. ಕಸದ ಮೇಲೆ ಯಾರಿಗೂ ಆಸೆ ಬರುವುದಿಲ್ಲ. ಆದ್ದರಿಂದ ಒಬ್ಬ ಪಂಡಿತನು ಇತರರ ಸ್ವತ್ತನ್ನು ಬೀದಿಯಲ್ಲಿ ಅಥವಾ ಕಸದ ತೊಟ್ಟಿಯಲ್ಲಿ ಬಿದ್ದಿರುವ ಕಸದ ಹಾಗೆ ಭಾವಿಸುತ್ತಾನೆ. ಆದ್ದರಿಂದ ಇತರರ ಆಸ್ತಿ ಅಂತಸ್ತುಗಳ ಮೇಲೆ ಆಸೆ ಎಂಬುದೇ ಬರುವುದಿಲ್ಲ ಪಂಡಿತನಿಗೆ. ಪಂಡಿತನ ನಂತರ ಲಕ್ಷಣ, ಮೂರನೆಯ ಲಕ್ಷಣ, ಆತ್ಮವತ್ ಸರ್ವಭೂತೇಶು. ಇದು ಕೂಡ ಪಂಡಿತನಲ್ಲಿರುವಂತಹ ಒಂದು ಸುಂದರವಾದ ಲಕ್ಷಣ. ಆತ್ಮವತ್ ಸರ್ವಭೂತೇಶು. ನನಗೆ ಕಷ್ಟಗಳು ಬಂದಾಗ ಹೇಗೆ ನೋವಾಗುತ್ತದೋ ಅದೇ ರೀತಿಯಲ್ಲಿ ಇತರ ಜೀವರಾಶಿಗಳಿಗೆ ಕೂಡ ಪಾಪ ನೋವುಗಳು ಉಂಟಾಗುತ್ತದೆ. ನೋಡಿ, ಈ ರೀತಿಯಲ್ಲಿ ಇಂದು ಯಾರು ಯೋಚಿಸುತ್ತಾರೆ? ಎಷ್ಟೊಂದು ಮಂದಿ ಈ ರೀತಿಯಲ್ಲಿ ಇಂದು ಯೋಚಿಸುತ್ತಾರೆ, ನನಗೆ ತೊಂದರೆಗಳಾದಾಗ ಹೇಗೆ ದುಃಖ ಪಡುತ್ತೇನೋ, ಪಾಪ ಬೇರೆ ಜೀವರಾಶಿಗಳಿಗೆ ಕೂಡ ತೊಂದರೆಗಳಾದಾಗ ಅವುಗಳು ಕೂಡ ದುಃಖ ಪಡುತ್ತವೆ. ಈ ರೀತಿಯಲ್ಲಿ ಯೋಚಿಸುವುದು ನಿಜವಾದ ಪಾಂಡಿತ್ಯ. ಈ ರೀತಿಯಲ್ಲಿ ಎಲ್ಲರೂ ಪಂಡಿತರಾದರೆ ಮಾಂಸಾಹಾರವೆಂಬುದೇ ಇರುವುದಿಲ್ಲ. ಆದ್ದರಿಂದಲೇ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಎಲ್ಲಿದೆ ನಿಮ್ಮ ಎಜುಕೇಷನ್, ಎಲ್ಲಿದೆ ನಿಮ್ಮ ವಿದ್ಯಾಭ್ಯಾಸ, ಎಲ್ಲಿದೆ ನಿಮಗೆ ಈ ಶಿಕ್ಷಣ? ಮುಂದುವರಿಯುತ್ತಿದ್ದೇವೆ ಎಂದು ಜಂಬಕೊಚ್ಚುತ್ತಿದ್ದೇವೆ. ಈ ಒಂದು ಸುಲಭವಾದ ಸರಳವಾದ ನಿಯಮಗಳನ್ನು ಆಚರಿಸುವ ಪಂಡಿತರು ಇಂದಿಗೆ ಎಲ್ಲಿದ್ದಾರೆ? ಮಾತ್ರವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟ್ರವತ್ ಆತ್ಮವತ್ ಸರ್ವಭೂತೇಶು ಯ ಪಶ್ಯತಿ ಸ ಪಂಡಿತ. ನೋಡಿ, ಇದು ಪಂಡಿತನ ಲಕ್ಷಣಗಳು, ಗುಣಗಳು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಇಂತಹ ಪಂಡಿತರನ್ನು ಶ್ರೀಲ ಪ್ರಭುಪಾದರ ಕೃಷ್ಣ ಪ್ರಜ್ಞಾ ಆಂದೋಲನವು ಸೃಷ್ಟಿ ಮಾಡುತ್ತಿದೆ ಇಂದಿಗೆ. ಹೀಗೆ ಹೇಳುತ್ತಾರೆ ಪ್ರಭುಪಾದರು, ವೈಷ್ಣವರನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಶ್ರೀಲ ಪ್ರಭುಪಾದರು. ಅವರ ಮಾತುಗಳನ್ನು, ಉಪನ್ಯಾಸಗಳನ್ನು, ಪುಸ್ತಕಗಳನ್ನು ಯಾರಾದರೂ ಸ್ವೀಕರಿಸಿದರೆ ಸಾಕು, ಒಬ್ಬ ಪಂಡಿತನಲ್ಲಿರುವಂತಹ ಎಲ್ಲ ಗುಣಗಳು ತಾವಾಗಿಯೇ ಬಂದು ಬಿಡುತ್ತವೆ. ಇದು ಶ್ರೀಲ ಪ್ರಭುಪಾದರಿಗೆ, ಒಬ್ಬರು ಪರಿಶುದ್ಧ ಭಕ್ತರಿಗೆ ಇರುವ ಶಕ್ತಿ. ಶ್ರೀಲ ಪ್ರಭುಪಾದರಂತಹ ಪರಿಶುದ್ಧ ಭಕ್ತರು ಒಂದು ಟಚ್ ಸ್ಟೋನ್ ಇದ್ದ ಹಾಗೆ, ಚಿಂತಾಮಣಿ ಕಲ್ಲು ಇದ್ದಂತೆ. ಚಿಂತಾಮಣಿ ಕಲ್ಲನ್ನು ಕಬ್ಬಿಣವು ಮುಟ್ಟಿದರೆ ಸಾಕು, ಒಂದು ಐರನ್ ಪೀಸ್ ಮುಟ್ಟಿದರೆ ಸಾಕು, ಚಿನ್ನವಾಗಿ ಬಿಡುತ್ತದೆ ಕಬ್ಬಿಣ. ಇದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರಂತಹ ಪರಿಶುದ್ಧ ಭಕ್ತರನ್ನು ಅವರ ವಾಣಿಯನ್ನು ಮುಟ್ಟಿದರೆ ಸಾಕು, ಚಿನ್ನವಾಗಿ ಬಿಡುತ್ತಾರೆ ಮುಟ್ಟಿದವರು. ಇದು ಬರೀ ಪರಿಶುದ್ಧ ಭಕ್ತರಿಗೆ ಮಾತ್ರ ಸಾಧ್ಯ. ಈ ರೀತಿಯಲ್ಲಿ ಮಾಡಲು ನೀಚರನ್ನು ಅಧಮರನ್ನು ಉದ್ಧರಿಸಲು, ಪತಿತರನ್ನು ಪಾವನಗೊಳಿಸಲು ಶ್ರೀಲ ಪ್ರಭುಪಾದರಂತಹ ಪ್ಯೂರ್ ಡಿವೋಟೀಸ್ಗಳಿಗೆ ಮಾತ್ರ ಸಾಧ್ಯ, ಎಲ್ಲರಿಗೂ ಅಲ್ಲ. ಎಲ್ಲರೂ ಚಿನ್ನವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಭಗವಂತನು ಮಾತ್ರ ಸೃಷ್ಟಿಸಬಲ್ಲ. ಇದೇ ರೀತಿಯಲ್ಲಿ ಭಗವಂತನ ಪರಿಶುದ್ಧ ಭಕ್ತರಿಗೆ ಮಾತ್ರ ನೀಚರನ್ನು ಕಾಪಾಡಲು, ಉದ್ಧರಿಸಲು ಸಾಧ್ಯ. ಆದ್ದರಿಂದ ನಾವು ಶ್ರೀಲ ಪ್ರಭುಪಾದರ ಆಶ್ರಯವನ್ನು ಬಲವಾಗಿ ಪಡೆಯಬೇಕು. ಶ್ರೀಲ ಪ್ರಭುಪಾದರ ಚರಣ ಕಮಲಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಆಗ ನಾವು ಕೂಡ, ನೀಚರಾಗಿ ಇರುವ ನಾವು ಕೂಡ ಪಾವನರಾಗುತ್ತೇವೆ. ಆಗ ಅರ್ಜುನನು ಹೇಗೆ ಎಲ್ಲರಿಗಾಗಿ ದುಃಖಪಟ್ಟನೋ, ಹೇಗೆ ರಣರಂಗದಲ್ಲಿದ್ದ ಜೀವರಾಶಿಗಳಿಗೆ ಕೂಡ ದುಃಖಪಟ್ಟನೋ, ಅದೇ ರೀತಿಯಲ್ಲಿ ನಾವು ಕೂಡ ಪಂಡಿತರಾಗುತ್ತೇವೆ. ಶ್ರೀಲ ಪ್ರಭುಪಾದರ ಆಶ್ರಯವನ್ನು ಪಡೆದಾಗ ಒಬ್ಬ ಪಂಡಿತನ ಎಲ್ಲ ಲಕ್ಷಣಗಳನ್ನು ಪಡೆದು ಭಗವಂತನ ಧಾಮಕ್ಕೆ ಸುಲಭವಾಗಿ ಹೋಗುತ್ತೇವೆ. ಹರೇ ಕೃಷ್ಣ.